ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 14/5/2025. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ನೀವೀಗ ಸಂಗಮ ಯುಗದಲ್ಲಿ ನಿವಾಸವನ್ನು ಮಾಡುತ್ತಿದ್ದೀರಾ. ಈ ಹಳೆಯ ಜಗತ್ತಿನ ಜೊತೆಗೆ ನೀವೀಗ ಸಂಬಂಧವನ್ನು ದೂರ ಮಾಡಿಕೊಳ್ಳಬೇಕು. ನೀವೀಗ ಈ ಹಳೆಯ ಜಗತ್ತಿನ ಜೊತೆಗೆ ಸಂಬಂಧವನ್ನು ಕಟ್ ಮಾಡಿಕೊಳ್ಳಬೇಕು. ಏಕೆಂದರೆ ಈಗ ಈ ಹಳೆಯ ಜಗತ್ತು ಸಮಾಪ್ತಿಯಾಗಲೇಬೇಕು. ಇಂದಿನ ಪ್ರಶ್ನೆಯಾಗಿದೆ, ಸಂಗಮ ಯುಗದ ಯಾವೊಂದು ವಿಶೇಷತೆ ಇಡೀ ಕಲ್ಪದ ವಿಶೇಷತೆಗಿಂತ ಭಿನ್ನ ಆಗಿದೆ? ಉತ್ತರ, ಸಂಗಮ ಯುಗದ ವಿಶೇಷತೆಯಾಗಿದೆ. ನೀವು ಈಗ ಇಲ್ಲಿ ಶಿಕ್ಷಣವನ್ನು ಕಲಿಯುತ್ತೀರಾ, ಭವಿಷ್ಯದಲ್ಲಿ ನೀವು ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಮುಂದಿನ ಜನ್ಮದಲ್ಲಿ ಪದವಿಯನ್ನು ಪಡೆದುಕೊಳ್ಳುವಂತಹ ಶಿಕ್ಷಣವನ್ನು ಇಡೀ ಕಲ್ಪದಲ್ಲಿ ಎಂದೂ ಯಾರೂ ಕಲಿಯುವುದಿಲ್ಲ. ಈಗ ಮಕ್ಕಳಾದ ನೀವು ಮೃತ್ಯುಲೋಕದಲ್ಲಿ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ಅಮರ ಲೋಕಕ್ಕೋಸ್ಕರ ನೀವು ಈ ಮೃತ್ಯುಲೋಕದಲ್ಲಿ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ಮುಂದಿನ ಜನ್ಮಕ್ಕೋಸ್ಕರ ಬೇರೆ ಯಾರೂ ಕೂಡ ನಿಮ್ಮಂತೆ ಶಿಕ್ಷಣವನ್ನು ಕಲಿಯುವುದಿಲ್ಲ. ಇಂದಿನ ಗೀತೆಯಾಗಿದೆ, ದೂರ ದೇಶದಲ್ಲಿ ಇರುವಂತಹ ಪರಮಾತ್ಮ ತಂದೆ ಪರದೇಶಕ್ಕೆ ಬಂದಿದ್ದಾರೆ. ಓಂ ಶಾಂತಿ. ದೂರ ದೇಶದಲ್ಲಿ ಇರುವಂತವರು ಯಾರಾಗಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆಗೆ ತಮ್ಮದೇ ಆದ ದೇಶ ಇಲ್ಲ ಏನು? ಪರದೇಶದಿಂದ ಬರಲು ಪರಮಾತ್ಮ ತಂದೆಗೆ ತಮ್ಮದೇ ಆದ ದೇಶ ಇಲ್ಲ ಏನು? ಪರಮಾತ್ಮ ತಂದೆ ತಮ್ಮ ದೇಶದಿಂದ ಬರುವುದಿಲ್ಲ ಏನು? ಈ ರಾವಣ ರಾಜ್ಯ ಪರದೇಶ ಆಗಿದೆ. ಪರಮಾತ್ಮ ತಂದೆ ತಮ್ಮ ದೇಶದಿಂದ ಬರುತ್ತಾರೋ ಅಥವಾ ಇಲ್ಲವೋ ಒಳ್ಳೆಯದು. ರಾವಣನ ಸ್ವದೇಶ ಯಾವುದಾಗಿದೆ? ರಾವಣನ ಪರದೇಶ ಯಾವುದಾಗಿದೆ? ಶಿವತಂದೆಯ ಸ್ವದೇಶ ಯಾವುದಾಗಿದೆ? ಶಿವತಂದೆಯ ಪರದೇಶ ಯಾವುದಾಗಿದೆ? ಪುನಃ ಪರಮಾತ್ಮ ತಂದೆ ಪರದೇಶಕ್ಕೆ ಬರುತ್ತಾರೆ ಅಂದ ಮೇಲೆ ಈ ದೇಶ ಯಾರ ದೇಶ ಆಗಿದೆ? ಪರಮಾತ್ಮ ತಂದೆಯ ದೇಶ ಯಾವುದಾಗಿದೆ? ಪರಮಾತ್ಮ ತಂದೆ ತಮ್ಮ ದೇಶವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಬರುತ್ತಾರೆ. ಪರಮಾತ್ಮ ತಂದೆ ತಮ್ಮ ದೇಶವನ್ನು ಸ್ಥಾಪನೆ ಮಾಡಲು ಸ್ವಯಂ ತಮ್ಮ ದೇಶದಲ್ಲಿ ಬರುತ್ತಾರೇನು? ಒಬ್ಬರು ಅಥವಾ ಇಬ್ಬರು ಉತ್ತರವನ್ನು ತಿಳಿಸಿದರು, ಒಳ್ಳೆಯದು. ಈ ಎಲ್ಲಾ ಮಾತಿನ ಬಗ್ಗೆ ನೀವೀಗ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು. ಇದೆಲ್ಲ ಬಹಳಷ್ಟು ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ರಾವಣನ ಪರದೇಶದ ಬಗ್ಗೆ ಅನ್ಯರಿಗೆ ತಿಳಿಸುವುದು ಬಹಳ ಸಹಜ ಆಗಿದೆ. ರಾಮರಾಜ್ಯದಲ್ಲಿ ಎಂದೂ ರಾವಣ ಇರುವುದಿಲ್ಲ. ರಾಮರಾಜ್ಯಕ್ಕೆ ರಾವಣ ಬರುವುದಿಲ್ಲ. ಪರಮಾತ್ಮ ತಂದೆ ರಾವಣನ ದೇಶದಲ್ಲಿ ಬರಬೇಕಾಗುತ್ತದೆ. ಏಕೆಂದರೆ ರಾವಣ ರಾಜ್ಯವನ್ನು ಪರಮಾತ್ಮ ತಂದೆ ಪರಿವರ್ತನೆ ಮಾಡಬೇಕಾಗುತ್ತದೆ. ಈಗ ಇದು ಸಂಗಮ ಯುಗ ಆಗಿದೆ. ಪರಮಾತ್ಮ ತಂದೆ ಸತ್ಯುಗದಲ್ಲಿ ಬರುವುದಿಲ್ಲ. ಪರಮಾತ್ಮ ತಂದೆ ಕಲಿಯುಗದಲ್ಲೂ ಕೂಡ ಬರುವುದಿಲ್ಲ. ಪರಮಾತ್ಮ ತಂದೆ ಸಂಗಮ ಯುಗದಲ್ಲಿ ಬರುತ್ತಾರೆ ಅಂದ ಮೇಲೆ ಇದು ರಾಮನ ದೇಶ ಕೂಡ ಹೌದು, ರಾವಣನ ದೇಶ ಕೂಡ ಹೌದು. ಒಂದು ಕಡೆ ರಾಮನ ದೇಶ ಇದೆ, ಇನ್ನೊಂದು ಕಡೆ ರಾವಣನ ದೇಶ ಇದೆ. ಈಗ ನೀವು ಸಂಗಮ ಯುಗದಲ್ಲಿ ಇದ್ದೀರಾ. ಆ ದಡದಲ್ಲಿ ರಾಮನ ದೇಶ ಇದೆ, ಈ ದಡದಲ್ಲಿ ರಾವಣನ ದೇಶ ಇದೆ. ಈಗ ಇದು ಸಂಗಮ ಯುಗ ಆಗಿದೆ. ಈಗ ಮಕ್ಕಳಾದ ನೀವು ಸಂಗಮ ಯುಗದಲ್ಲಿ ಕುಳಿತಿದ್ದೀರಾ. ನೀವೀಗ ಆ ಕಡೆಯೂ ಇಲ್ಲ, ಈ ಕಡೆಯೂ ಇಲ್ಲ. ನೀವೀಗ ಸ್ವಯಂ ಅನ್ನು ಸಂಗಮ ಯುಗದ ನಿವಾಸಿ ಎಂದು ತಿಳಿದುಕೊಳ್ಳಬೇಕು. ಆ ರಾವಣನ ಜಗತ್ತಿನಲ್ಲಿ ಇರುವಂತಹ ಜನರ ಜೊತೆಗೆ ಈಗ ನಮಗೆ ಸಂಬಂಧ ಇಲ್ಲ. ಬುದ್ಧಿಯ ಮೂಲಕ ಈ ಹಳೆಯ ಜಗತ್ತಿನ ಜೊತೆಗಿರುವಂತಹ ಸಂಬಂಧವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ನಾವು ಈ ಹಳೆಯ ಜಗತ್ತಿನಲ್ಲೇ ಇರುತ್ತೇವೆ, ಆದರೆ ಬುದ್ಧಿಯ ಮೂಲಕ ಅರ್ಥ ಮಾಡಿಕೊಂಡಿದ್ದೇವೆ. ಈಗ ಈ ಹಳೆಯ ಜಗತ್ತು ಸಮಾಪ್ತಿಯಾಗಲೇಬೇಕು. ಆತ್ಮ ಹೇಳುತ್ತದೆ, ಈಗ ನಾನು ಸಂಗಮ ಯುಗದಲ್ಲಿ ಇದ್ದೇನೆ. ಈಗ ಪರಮಾತ್ಮ ತಂದೆ ಬಂದಿದ್ದಾರೆ. ಪರಮಾತ್ಮ ತಂದೆಗೆ ಅಂಬಿಗಾ ಎಂದು ಕರೆಯುತ್ತೇವೆ. ನಾವೀಗ ಆ ದಡಕ್ಕೆ ಹೋಗುತ್ತಿದ್ದೇವೆ. ನಾವು ಹೇಗೆ ಹೋಗುತ್ತೇವೆ? ಯೋಗದ ಮೂಲಕ ನಾವು ಆ ದಡಕ್ಕೆ ಹೋಗುತ್ತೇವೆ. ಯೋಗಕ್ಕೋಸ್ಕರ ಕೂಡ ಜ್ಞಾನ ಇದೆ, ಜ್ಞಾನಕ್ಕೋಸ್ಕರ ಕೂಡ ಜ್ಞಾನ ಇದೆ. ಯೋಗವನ್ನು ಮಾಡುವುದಕ್ಕೋಸ್ಕರ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ. ನಂತರ ತಂದೆಯಾದ ನನ್ನನ್ನು ನೆನಪು ಮಾಡಿ. ಇದು ಕೂಡ ಜ್ಞಾನ ಆಗಿದೆ. ಜ್ಞಾನ ಅಂದರೆ ತಿಳುವಳಿಕೆ ಆಗಿದೆ. ಪರಮಾತ್ಮ ತಂದೆ ಮತವನ್ನು ನೀಡುವುದಕ್ಕೋಸ್ಕರ ಬಂದಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ. ಆತ್ಮವೇ 84 ಜನ್ಮವನ್ನು ಪಡೆದುಕೊಳ್ಳುತ್ತದೆ. ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ವಿಸ್ತಾರವಾಗಿ ತಿಳಿಸುತ್ತಾರೆ. ಈಗ ಈ ರಾವಣ ರಾಜ್ಯ ಸಮಾಪ್ತಿಯಾಗಲೇಬೇಕು. ಇದು ಕರ್ಮದ ಬಂಧನ ಆಗಿದೆ. ಸತ್ಯಯುಗದಲ್ಲಿ ಕರ್ಮ ಸಂಬಂಧ ಇರುತ್ತದೆ. ಬಂಧನ ದುಃಖದ ಹೆಸರಾಗಿದೆ, ಸಂಬಂಧ ಸುಖದ ಹೆಸರಾಗಿದೆ. ಈಗ ಕರ್ಮ ಬಂಧನವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಈ ಸಮಯದಲ್ಲಿ ನಾವೆಲ್ಲರೂ ಬ್ರಾಹ್ಮಣ ಸಂಬಂಧದಲ್ಲಿ ಇದ್ದೇವೆ, ಪುನಃ ದೈವಿ ಸಂಬಂಧದಲ್ಲಿ ಬರುತ್ತೇವೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ. ಬ್ರಾಹ್ಮಣ ಸಂಬಂಧ ಈ ಒಂದು ಜನ್ಮದ ಸಂಬಂಧ ಆಗಿದೆ, ಪುನಃ 8 ಜನ್ಮ ಮತ್ತು 12 ಜನ್ಮದವರೆಗೂ ದೈವಿ ಸಂಬಂಧದಲ್ಲಿ ನಾವು ಇರುತ್ತೇವೆ. ಅಂದರೆ ಸತ್ಯಯುಗದಲ್ಲಿ 8 ಜನ್ಮದವರೆಗೂ ದೈವಿ ಸಂಬಂಧದಲ್ಲಿ ಇರುತ್ತೇವೆ, ನಂತರ ತ್ರೇತಾಯುಗದಲ್ಲಿ 12 ಜನ್ಮದವರೆಗೂ ದೈವಿ ಸಂಬಂಧದಲ್ಲಿ ಇರುತ್ತೇವೆ. ಈ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ. ಆದ್ದರಿಂದ ಈ ಕಲಿಯುಗದ ಚೀಚಿ ಕರ್ಮ ಬಂಧನದ ಬಗ್ಗೆ ನಿಮಗೆ ತಿರಸ್ಕಾರ ಬರುತ್ತದೆ. ಅಂದರೆ ನೀವೀಗ ಈ ಕಲಿಯುಗದ ಚೀಚಿ ಕರ್ಮ ಬಂಧನದ ಬಗ್ಗೆ ನಿಂದನೆಯನ್ನು ಮಾಡುತ್ತೀರಾ. ಈ ಜಗತ್ತಿನ ಕರ್ಮ ಬಂಧನದಲ್ಲಿ ನಾವೀಗ ಸಿಕ್ಕಿಹಾಕಿಕೊಳ್ಳಬಾರದು. ಇದೆಲ್ಲ ಅಸುರಿ ಕರ್ಮ ಬಂಧನ ಆಗಿದೆ ಅನ್ನುವ ಜ್ಞಾನ ಬುದ್ಧಿಯಲ್ಲಿ ಇದೆ. ಬುದ್ಧಿಯಲ್ಲಿ ಜ್ಞಾನ ಅಂತೂ ಇದೆ ತಾನೆ, ಇದೆಲ್ಲ ಅಸುರಿ ಕರ್ಮ ಬಂಧನ ಆಗಿದೆ ಎಂದು. ಈಗ ನಾವೆಲ್ಲರೂ ಒಂದೇ ಪ್ರಕಾರದ ಗುಪ್ತ ಯಾತ್ರೆಯಲ್ಲಿ ಇದ್ದೇವೆ. ಪರಮಾತ್ಮ ತಂದೆ ನಮಗೆ ಯಾತ್ರೆಯನ್ನು ಕಲಿಸಿದ್ದಾರೆ. ಪುನಃ ಈ ಕರ್ಮ ಬಂಧನದಿಂದ ನಾವು ಭಿನ್ನ ಆಗಿ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೇವೆ. ಈಗ ನಮ್ಮ ಕರ್ಮದ ಬಂಧನ ಸಮಾಪ್ತಿಯಾಗಲೇಬೇಕು. ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇವೆ. ತಂದೆಯ ನೆನಪಿನ ಮೂಲಕ ಪವಿತ್ರರಾಗಿ ಈ ಚಕ್ರದ ಜ್ಞಾನವನ್ನು ಅರ್ಥ ಮಾಡಿಕೊಂಡು ನಾವು ಚಕ್ರವರ್ತಿ ರಾಜರಾಗಬೇಕು. ನಾವೀಗ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ. ಪುನಃ ಗುರಿ ಉದ್ದೇಶ ಅಂದರೆ ಪದವಿಯಂತೂ ಸಿಗಲೇಬೇಕು ತಾನೆ. ನಿಮಗೆ ಗೊತ್ತಿದೆ, ನಮಗೆ ಶಿಕ್ಷಣವನ್ನು ಕಲಿಸುತ್ತಿರುವಂತವರು ಬೇಹತ್ತಿನ ತಂದೆಯಾಗಿದ್ದಾರೆ. ಬೇಹತ್ತಿನ ತಂದೆ 5000 ವರ್ಷದ ಮೊದಲೂ ಕೂಡ ನಮಗೆ ಶಿಕ್ಷಣವನ್ನು ಕಲಿಸಿದ್ದರು. ಇದೆಲ್ಲ ನಾಟಕ ಆಗಿದೆ. ಕಲ್ಪದ ಮೊದಲು ಯಾರು ಶಿಕ್ಷಣವನ್ನು ಕಲಿತಿದ್ದರು, ಈಗಲೂ ಅವರಿಗೆ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಾರೆ. ಕಲ್ಪದ ಮೊದಲು ಯಾರು ಜ್ಞಾನವನ್ನು ಪಡೆದುಕೊಂಡಿದ್ದರು, ಈಗಲೂ ಕೂಡ ಅವರೇ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ. ಮಕ್ಕಳ ಸಂಖ್ಯೆ ವೃದ್ಧಿಯಾಗುತ್ತಾ ಇರುತ್ತದೆ. ಎಲ್ಲರೂ ಸತ್ಯಯುಗದಲ್ಲಿ ಬರುವುದಿಲ್ಲ. ಇನ್ನು ಎಲ್ಲಾ ಆತ್ಮರು ವಾಪಸ್ ಮನೆಗೆ ಹೋಗುತ್ತಾರೆ. ಆ ಕಡೆ ನರಕ ಇದೆ, ಈ ಕಡೆ ಸ್ವರ್ಗ ಇದೆ. ಆ ಲೌಕಿಕ ಶಿಕ್ಷಣವನ್ನು ಕಲಿಯುವಂತಹ ವಿದ್ಯಾರ್ಥಿಗಳು ತಿಳಿದುಕೊಳ್ಳುತ್ತಾರೆ, ಇದು ನನ್ನ ಶಿಕ್ಷಣ ಆಗಿದೆ, ಈ ಶಿಕ್ಷಣವನ್ನು ಕಲಿತು ನಂತರ ನಾನು ಇಂತಹ ಪದವಿಯನ್ನು ಪಡೆದುಕೊಳ್ಳುತ್ತೇನೆ ಎಂದು. ಈಗ ನಾವು ಸಂಗಮ ಯುಗದಲ್ಲಿ ಶಿಕ್ಷಣವನ್ನು ಕಲಿಯುತ್ತೇವೆ, ನಂತರ ಹೊಸ ಜಗತ್ತಿನಲ್ಲಿ ನಮಗೆ ಇದರ ಪದವಿ ಸಿಗುತ್ತದೆ. ಇದು ಹೊಸ ಮಾತಾಗಿದೆ. ಜಗತ್ತಿನ ಜನ ಎಂದೂ ಕೂಡ ನಾನು ಮುಂದಿನ ಜನ್ಮದಲ್ಲಿ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಈ ಶಿಕ್ಷಣವನ್ನು ಕಲಿಯುತ್ತಿದ್ದೇನೆ ಎಂದು ಹೇಳುವುದಿಲ್ಲ. ನಾನು ಇಲ್ಲಿ ಕಲಿಯುತ್ತಿರುವ ಶಿಕ್ಷಣಕ್ಕೆ ಮುಂದಿನ ಜನ್ಮದಲ್ಲಿ ನನಗೆ ಪದವಿ ಸಿಗುತ್ತದೆ ಎಂದು ಜಗತ್ತಿನ ಜನ ಹೇಳುವುದಿಲ್ಲ. ಈ ಜನ್ಮದಲ್ಲಿ ಮುಂದಿನ ಅನೇಕ ಜನ್ಮದ ಪದವಿಯನ್ನು ಪಡೆದುಕೊಳ್ಳುವುದು ಕೇವಲ ಸಂಗಮ ಯುಗದಲ್ಲಿ ಮಾತ್ರ ನಡೆಯುತ್ತದೆ. ಕೇವಲ ಸಂಗಮ ಯುಗದಲ್ಲಿ ಮಾತ್ರ ಈ ಜನ್ಮದ ಕರ್ಮದ ಮೂಲಕ ಮುಂದಿನ ಅನೇಕ ಜನ್ಮಕ್ಕೋಸ್ಕರ ಫಲವನ್ನು ಪಡೆದುಕೊಳ್ಳುತ್ತೇವೆ. ಪರಮಾತ್ಮ ತಂದೆ ಸಂಗಮ ಯುಗದಲ್ಲೇ ಬರುತ್ತಾರೆ. ನೀವೀಗ ಪುರುಷೋತ್ತಮರಾಗುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ಪರಮಾತ್ಮ ತಂದೆ ಒಮ್ಮೆ ಮಾತ್ರ ಈ ಸೃಷ್ಟಿಗೆ ಬರುತ್ತಾರೆ. ಭಗವಂತ ತಂದೆ ಜ್ಞಾನದ ಸಾಗರ ಆಗಿ ಬಂದು ಒಮ್ಮೆ ಮಾತ್ರ ಈ ಜ್ಞಾನದ ಶಿಕ್ಷಣವನ್ನು ನಮಗೆ ಕಲಿಸುತ್ತಾರೆ. ಹೊಸ ಜಗತ್ತಾದಂತಹ ಅಮರಪುರಿಗೋಸ್ಕರ ಪರಮಾತ್ಮ ತಂದೆ ಈ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೆ. ಇದು ಕಲಿಯುಗ ಆಗಿದೆ. ಕಲಿಯುಗ ಮೃತ್ಯುಲೋಕ ಆಗಿದೆ. ನಾವೀಗ ಸತ್ಯಯುಗಕ್ಕೋಸ್ಕರ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ. ನರಕದ ನಿವಾಸಿಗಳಿಂದ ಸ್ವರ್ಗದ ನಿವಾಸಿಗಳಾಗುವುದಕ್ಕೋಸ್ಕರ ಈ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ. ಇದು ಪರದೇಶ ಆಗಿದೆ. ಸತ್ಯಯುಗ ನಮ್ಮ ಸ್ವಯಂನ ದೇಶ ಆಗಿದೆ. ನಮ್ಮ ಸ್ವದೇಶ ಆದಂತಹ ಸತ್ಯಯುಗಕ್ಕೆ ಪರಮಾತ್ಮ ತಂದೆ ಬರುವ ಅವಶ್ಯಕತೆ ಇಲ್ಲ. ಈಗ ಮಕ್ಕಳಿಗೋಸ್ಕರ ಆ ದೇಶ ಇದೆ. ಮಕ್ಕಳಾದ ನಿಮಗೋಸ್ಕರ ಸತ್ಯಯುಗ ಇದೆ. ಸತ್ಯಯುಗದಲ್ಲಿ ರಾವಣ ಕೂಡ ಬರುವುದಿಲ್ಲ. ರಾವಣ ಮಾಯಾ ಆಗಿ ಬಿಡುತ್ತಾನೆ. ಪುನಃ ದ್ವಾಪರ ಯುಗದಲ್ಲಿ ರಾವಣ ಬರುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಕೂಡ ಸತ್ಯಯುಗ ಬಂದಾಗ ಮಾಯಾ ಆಗಿ ಬಿಡುತ್ತಾರೆ. ಸತ್ಯಯುಗದಲ್ಲಿ ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿರುವುದಿಲ್ಲ. ಅಂದ ಮೇಲೆ ಸತ್ಯಯುಗದಲ್ಲಿ ಪರಮಾತ್ಮ ತಂದೆಯನ್ನು ಹೇಗೆ ನೆನಪು ಮಾಡಲು ಸಾಧ್ಯ? ಸುಖದ ಪದವಿ ಪೂರ್ಣ ಆಗುತ್ತದೆ. ನಂತರ ಪುನಃ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆ. ಈ ರಾವಣ ರಾಜ್ಯಕ್ಕೆ ಪರದೇಶ ಎಂದು ಕರೆಯಲಾಗುತ್ತದೆ. ಈಗ ನಿಮಗೆ ಗೊತ್ತಿದೆ, ನಾವು ಸಂಗಮ ಯುಗದಲ್ಲಿ ಇದ್ದೇವೆ. ನಮಗೆ ಮಾರ್ಗವನ್ನು ತೋರಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ. ಇನ್ನು ಉಳಿದ ಎಲ್ಲಾ ಆತ್ಮರು ಪೆಟ್ಟನ್ನು ತಿನ್ನುತ್ತಿರುತ್ತಾರೆ. ಯಾರು ಬಹಳಷ್ಟು ಪೆಟ್ಟನ್ನು ತಿಂದಿದ್ದಾರು? ಕಲ್ಪದ ಮೊದಲು ಯಾರಿಗೆ ಮಾರ್ಗ ಗೊತ್ತಾಗಿತ್ತೋ ಈ ಕಲ್ಪದಲ್ಲೂ ಅವರೇ ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ. ನೀವೀಗ ಮಾರ್ಗದರ್ಶಕರಾಗಿ ಎಲ್ಲರಿಗೂ ಮಾರ್ಗದ ಬಗ್ಗೆ ತಿಳಿಸುತ್ತೀರಾ? ಇದು ಆತ್ಮಿಕ ಯಾತ್ರೆಯ ಮಾರ್ಗ ಆಗಿದೆ. ನೀವೀಗ ಡೈರೆಕ್ಟ್ ಆಗಿ ಸುಖಧಾಮಕ್ಕೆ ಹೋಗುತ್ತೀರಾ. ನೀವೆಲ್ಲರೂ ಮಾರ್ಗದರ್ಶಕರು, ಅಂದರೆ ಪಾಂಡವ ಸಂಪ್ರದಾಯದವರಾಗಿದ್ದೀರಾ. ಪಾಂಡವರ ರಾಜ್ಯ ಎಂದು ಕರೆಯುವುದಿಲ್ಲ, ಪಾಂಡವರ ರಾಜ್ಯ ಕೂಡ ಇರುವುದಿಲ್ಲ, ಕೌರವರ ರಾಜ್ಯ ಕೂಡ ಇರುವುದಿಲ್ಲ. ಪಾಂಡವರಿಗೂ ಮತ್ತು ಕೌರವರಿಗೂ ಇಬ್ಬರಿಗೂ ಕೂಡ ಕಿರೀಟ ಇರುವುದಿಲ್ಲ. ಭಕ್ತಿ ಮಾರ್ಗದಲ್ಲಿ ಇಬ್ಬರಿಗೂ ಕಿರೀಟವನ್ನು ತೋರಿಸಿದ್ದಾರೆ. ಒಂದು ವೇಳೆ ಕಿರೀಟವನ್ನು ತೋರಿಸಿದರೆ ಕೌರವರಿಗೆ ನೀವು ಬೆಳಕಿನ ಕಿರೀಟವನ್ನು ತೋರಿಸಲು ಸಾಧ್ಯ ಇಲ್ಲ, ಪಾಂಡವರಿಗೂ ಕೂಡ ಬೆಳಕಿನ ಕಿರೀಟವನ್ನು ತೋರಿಸಲು ಸಾಧ್ಯ ಇಲ್ಲ. ಏಕೆಂದರೆ ಪಾಂಡವರೂ ಕೂಡ ಪುರುಷಾರ್ಥಿಗಳಾಗಿದ್ದಾರೆ. ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ಮಕ್ಕಳು ಕೆಳಗಡೆ ಬಿದ್ದು ಬಿಡುತ್ತಾರೆ. ಆದ್ದರಿಂದ ಕಿರೀಟವನ್ನು ಯಾರಿಗೆ ತೋರಿಸಬೇಕು? ಆದ್ದರಿಂದ ವಿಷ್ಣುವಿಗೆ ಕಿರೀಟವನ್ನು ಸಂಕೇತದ ರೂಪದಲ್ಲಿ ತೋರಿಸಲಾಗಿದೆ. ಏಕೆಂದರೆ ವಿಷ್ಣು ಪವಿತ್ರ ಆಗಿದ್ದಾರೆ. ಸತ್ಯುಗದಲ್ಲಿ ಎಲ್ಲರೂ ಸಂಪೂರ್ಣ ಪವಿತ್ರರು, ಸಂಪೂರ್ಣ ನಿರ್ವಿಕಾರಿಗಳಾಗಿರುತ್ತಾರೆ. ಪವಿತ್ರತೆಯ ಕಿರೀಟ ಸತ್ಯುಗದಲ್ಲಿ ಇರುತ್ತದೆ. ಈ ಸಮಯದಲ್ಲಿ ಯಾವುದೇ ಪ್ರಕಾರದ ಪವಿತ್ರತೆ ಇಲ್ಲ. ಸನ್ಯಾಸಿಗಳು ಹೇಳುತ್ತಾರೆ ನಾವು ಪವಿತ್ರರಾಗಿದ್ದೇವೆ ಎಂದು, ಆದರೆ ಈ ಜಗತ್ತಿನಲ್ಲಿ ಯಾರೂ ಪವಿತ್ರರು ಇಲ್ಲ. ಈ ಜಗತ್ತಂತೂ ಪವಿತ್ರ ಜಗತ್ತಲ್ಲ. ಎಲ್ಲರೂ ವಿಕಾರಿ ಜಗತ್ತಿನಲ್ಲೇ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಇದು ರಾವಣನ ಪತಿತ ಜಗತ್ತಾಗಿದೆ. ಪಾವನ ರಾಜ್ಯ ಎಂದು ಸತ್ಯುಗಕ್ಕೆ ಕರೆಯಲಾಗುತ್ತದೆ. ಹೊಸ ಜಗತ್ತಿಗೆ ಪಾವನ ರಾಜ್ಯ ಎಂದು ಕರೆಯಲಾಗುತ್ತದೆ. ಈಗ ಮಕ್ಕಳಿಗೆ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಈಗ ಪರಮಾತ್ಮ ತಂದೆ ತೋಟದ ಮಾಲೀಕ ಆಗಿ ಮಕ್ಕಳಾದ ನಮ್ಮನ್ನು ಮುಳ್ಳಿನಿಂದ ಹೂವನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ. ಪರಮಾತ್ಮ ತಂದೆ ಅಂಬಿಗ ಆಗಿದ್ದಾರೆ. ಪರಮಾತ್ಮ ತಂದೆ ತೋಟದ ಮಾಲೀಕ ಆಗಿದ್ದಾರೆ. ತೋಟದ ಮಾಲೀಕ ಆಗಿರುವಂತಹ ಪರಮಾತ್ಮ ತಂದೆ ಮುಳ್ಳಾಗಿರುವ ಈ ಕಾಡನ್ನು ಹೂದೋಟವನ್ನಾಗಿ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ. ನಿಮಗೆ ಒಬ್ಬ ಕಮಾಂಡರ್ ಕೂಡ ಬೇಕು ತಾನೆ? ಪರಮಾತ್ಮ ತಂದೆ ನಿಮಗೆ ಕಮಾಂಡರ್ ಕೂಡ ಆಗಿದ್ದಾರೆ. ಯಾದವರ ಕಮಾಂಡರ್ ಚೀಫ್ ಶಂಕರ ಎಂದು ಕರೆಯಬಹುದು. ಹಾಗೆ ನೋಡಿದರೆ ಶಂಕರ ಏನು ವಿನಾಶವನ್ನು ಮಾಡಿಸುವುದಿಲ್ಲ. ಯಾವಾಗ ವಿನಾಶದ ಸಮಯ ಬರುತ್ತದೆಯೋ ಆಗ ಯುದ್ಧ ಪ್ರಾರಂಭ ಆಗುತ್ತದೆ. ಜಗತ್ತಿನ ಜನ ಹೇಳುತ್ತಾರೆ ಶಂಕರನ ಪ್ರೇರಣೆಯಿಂದ ನಾವು ಬಾಂಬ್ಸ್ ಅನ್ನು ನಿರ್ಮಾಣ ಮಾಡುತ್ತೇವೆ ಎಂದು. ಈ ರೀತಿ ಅನೇಕ ಕಥೆಯನ್ನು ಜನ ಕುಳಿತು ನಿರ್ಮಾಣ ಮಾಡಿದ್ದಾರೆ. ಹಳೆಯ ಜಗತ್ತು ಅವಶ್ಯವಾಗಿ ಸಮಾಪ್ತಿಯಾಗಲೇಬೇಕು. ಮನೆ ಸಂಪೂರ್ಣ ಹಳೆಯದಾಗುತ್ತದೆ. ಮನೆ ಹಳೆಯದಾದ ನಂತರ ಆ ಮನೆ ಕೆಳಗಡೆ ಬೀಳುತ್ತದೆ. ಮನುಷ್ಯರು ಸಾಯುತ್ತಾರೆ. ಈ ಹಳೆಯ ಜಗತ್ತು ಸಮಾಪ್ತಿಯಾಗಲೇಬೇಕು. ಎಲ್ಲರೂ ಈ ಹಳೆಯ ಜಗತ್ತಿನ ಭೂಮಿಯ ಒಳಗಡೆ ಸಿಕ್ಕಿ ಹಾಕಿಕೊಂಡು ಸಾಯುತ್ತಾರೆ. ಮನೆಗಳು ಬಿದ್ದಾಗ ಎಲ್ಲರೂ ಮನೆಯ ಒಳಗಡೆ ಸಿಕ್ಕಿ ಹಾಕಿಕೊಂಡು ಅಲ್ಲೇ ಸಾಯುತ್ತಾರೆ. ಕೆಲವರು ನೀರಿನಲ್ಲಿ ಮುಳುಗಿ ಸಾಯುತ್ತಾರೆ. ಕೆಲವರು ಶಾಕ್ನಿಂದ ಸಾಯುತ್ತಾರೆ, ಅಂದರೆ ವಿನಾಶದ ದೃಶ್ಯವನ್ನು ನೋಡಿ ಶಾಕ್ ಆಗಿ ಸಾಯುತ್ತಾರೆ. ಬಾಂಬ್ಸ್ ಮುಂತಾದದ್ದರ ವಿಷಪೂರಿತ ವಾಯು ಕೂಡ ಅನೇಕರನ್ನು ಸಾಯಿಸುತ್ತದೆ. ಈಗ ಮಕ್ಕಳ ಬುದ್ಧಿಯಲ್ಲಿ ಇದೆ, ಈ ಜಗತ್ತಿನ ವಿನಾಶ ಆಗಲೇಬೇಕು. ನಾವೀಗ ಆ ದಡಕ್ಕೆ ಹೋಗುತ್ತಿದ್ದೇವೆ. ಕಲಿಯುಗ ಪೂರ್ಣ ಆಗುತ್ತಿದೆ. ಈಗ ಅವಶ್ಯವಾಗಿ ಸತ್ಯುಗ ಸ್ಥಾಪನೆ ಆಗಲೇಬೇಕು. ಅರ್ಧ ಕಲ್ಪದವರೆಗೂ ಪುನಃ ಯಾವುದೇ ಪ್ರಕಾರದ ಯುದ್ಧ ನಡೆಯುವುದಿಲ್ಲ. ಈಗ ಪರಮಾತ್ಮ ತಂದೆ ಬಂದಿರುವುದೇ ನಮ್ಮ ಮೂಲಕ ಪುರುಷಾರ್ಥವನ್ನು ಮಾಡಿಸುವುದಕ್ಕೋಸ್ಕರ. ಇದು ಅಂತಿಮ ಅವಕಾಶ ಆಗಿದೆ. ಇದು ಲಾಸ್ಟ್ ಚಾನ್ಸ್ ಆಗಿದೆ. ನೀವೀಗ ಸ್ವಲ್ಪ ತಡವನ್ನು ಮಾಡಿದರೂ ಕೂಡ ಇದ್ದಕ್ಕಿದ್ದಂತೆ ಸತ್ತು ಹೋಗುತ್ತೀರಾ. ಸಾವು ಸಮ್ಮುಖದಲ್ಲೇ ನಿಂತಿದೆ. ಇದ್ದಕ್ಕಿದ್ದಂತೆ ಕುಳಿತು ಕುಳಿತಲ್ಲೇ ಮನುಷ್ಯರು ಸಾಯುತ್ತಾರೆ. ಸಾಯುವುದಕ್ಕಿಂತ ಮೊದಲು ನೆನಪಿನ ಯಾತ್ರೆಯಲ್ಲಿ ಸ್ಥಿತಾಗಿ ಈಗ ಮಕ್ಕಳಾದ ನೀವು ವಾಪಸ್ ಮನೆಗೆ ಹೋಗಬೇಕು. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ ಈಗ ಮನೆಯನ್ನು ನೆನಪು ಮಾಡಿ. ಮನೆಯ ನೆನಪಿನಲ್ಲಿ ಸ್ಥಿತಾದರೆ ಅಂತಮತಿ ಸೋಗತಿ ಆಗುತ್ತದೆ. ಅಂದರೆ ಅಂತಿಮ ಸಮಯದಲ್ಲಿ ಮನೆಯಾದಂತಹ ಪರಮಧಾಮದ ನೆನಪಿನಲ್ಲಿ ಶರೀರವನ್ನು ತ್ಯಾಗ ಮಾಡಿದರೆ ನೀವು ಮನೆಯಾದ ಪರಮಧಾಮಕ್ಕೆ ಹೋಗುತ್ತೀರಾ. ಆದರೆ ಕೇವಲ ಮನೆಯನ್ನು ನೆನಪು ಮಾಡಿದರೆ ನಿಮ್ಮ ಪಾಪ ವಿನಾಶ ಆಗುವುದಿಲ್ಲ. ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನಿಮ್ಮ ಪಾಪ ವಿನಾಶ ಆಗುತ್ತದೆ. ಅಂದ ಮೇಲೆ ನೀವೀಗ ನಿಮ್ಮ ಮನೆಗೆ ವಾಪಸ್ ಹೋಗುತ್ತೀರಾ. ಆದ್ದರಿಂದ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿರಬೇಕು. ನೀವೀಗ ಸ್ವಯಂನ ಚಾರ್ಟ್ ಅನ್ನು ನೋಡಿಕೊಳ್ಳಿ. ಆಗ ನಿಮಗೆ ಗೊತ್ತಾಗುತ್ತದೆ ಇಡೀ ದಿನದಲ್ಲಿ ನಾನು ಎಂತಹ ಕಾರ್ಯವನ್ನು ಮಾಡಿದೆ. ಇಡೀ ದಿನದಲ್ಲಿ ನಾನು ಯಾವುದೇ ತಪ್ಪನ್ನು ಮಾಡಲಿಲ್ಲ ತಾನೆ ಎಂದು ಚಾರ್ಟ್ ಅನ್ನು ನೋಡಿಕೊಂಡಾಗ ನಿಮಗೆ ಗೊತ್ತಾಗುತ್ತದೆ. ನೀವು 5 ವರ್ಷದವರಿರುವಾಗಿನಿಂದ ಅಥವಾ 6 ವರ್ಷದ ಮಕ್ಕಳಿರುವಾಗಿನಿಂದ ಇಲ್ಲಿಯವರೆಗೂ ನಿಮ್ಮ ಜೀವನದಲ್ಲಿ ನೀವು ಎಂತೆಂತಹ ಕಾರ್ಯವನ್ನು ಮಾಡಿದ್ದೀರಾ ಅನ್ನುವ ಮಾತು ನೆನಪಿನಲ್ಲಿ ಇರುತ್ತದೆ ತಾನೆ. ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ. ಇಡೀ ದಿನ ನಾವು ಮಾಡಿರುವ ತಪ್ಪಿನ ಬಗ್ಗೆ ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಿರಬೇಕು ಎಂದು ತಿಳಿದುಕೊಳ್ಳಬೇಡಿ. ಇಡೀ ದಿನದಲ್ಲಿ ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದೆ ಅನ್ನುವ ಮಾತಿನ ನೆನಪಂತೂ ಇರುತ್ತದೆ ತಾನೆ? ಹೂದೋಟದಲ್ಲಿ ಕುಳಿತು ಇಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದೆ. ಅಂಗಡಿಯಲ್ಲಿ ಕುಳಿತಿದ್ದೆ, ಯಾವ ಗಿರಾಕಿಗಳೂ ಇರಲಿಲ್ಲ, ಆಗ ನಾನು ತಂದೆಯ ನೆನಪಿನಲ್ಲಿ ಕುಳಿತಿದ್ದೆ. ಈ ರೀತಿ ಆಂತರ್ಯದಲ್ಲೇ ನಾನು ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದೆ ಎಂದು ನೋಟ್ ಮಾಡಿಕೊಳ್ಳಬೇಕು. ಒಂದು ವೇಳೆ ನೀವು ಅದನ್ನು ಬರೆಯಬೇಕು ಎಂದು ಬಯಸಿದರೆ ನೀವು ಡೈರಿಯನ್ನು ಇಡಬೇಕಾಗುತ್ತದೆ. ಮುಖ್ಯ ಮಾತಂತೂ ತಂದೆಯ ನೆನಪೇ ಆಗಿದೆ. ನೀವೀಗ ತಮೋ ಪ್ರಧಾನರಿಂದ ಸತೋ ಪ್ರಧಾನ ಆಗುವುದು ಹೇಗೆ ಅನ್ನುವುದೇ ಮುಖ್ಯ ಮಾತಾಗಿದೆ. ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುವುದೇ ಮುಖ್ಯ ಮಾತಾಗಿದೆ. ನಾವೀಗ ಹೇಗಾದರೂ ಮಾಡಿ ಪವಿತ್ರ ಜಗತ್ತಿಗೆ ಮಾಲೀಕರಾಗಬೇಕು. ನಾವು ಪವಿತ್ರ ಜಗತ್ತಿಗೆ ಹೇಗೆ ಮಾಲೀಕರಾಗುವುದು ಅನ್ನುವುದೇ ಮುಖ್ಯವಾದ ಮಾತಾಗಿದೆ. ನಾವೀಗ ಪತಿತರಿಂದ ಹೇಗೆ ಪಾವನ ಆಗುವುದು ಅನ್ನುವುದೇ ಮುಖ್ಯ ಮಾತಾಗಿದೆ. ಪರಮಾತ್ಮ ತಂದೆ ಬಂದು ನಮಗೆ ಈ ಜ್ಞಾನವನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ನೀವೀಗ ಹೇಳುತ್ತೀರಾ, ಬಾಬಾ ನಾವೀಗ ನಿಮಗೆ ಮಕ್ಕಳಾಗಿದ್ದೇವೆ, ನಾವು ಸದಾ ನಿಮಗೆ ಮಕ್ಕಳಾಗಿ ಇರುತ್ತೇವೆ. ಕೇವಲ ನಾವು ದೇಹಾಭಿಮಾನಕ್ಕೆ ವಶಾಗಿ ನಿಮ್ಮನ್ನು ಮರೆತು ಬಿಟ್ಟಿದ್ದೇವೆ. ಈಗ ತಂದೆಯಾದ ನೀವು ತಿಳಿಸಿದ್ದೀರಾ, ಆದ್ದರಿಂದ ಪುನಃ ನಾನೀಗ ಆತ್ಮ ಅಭಿಮಾನಿ ಆಗುತ್ತೇನೆ. ಸತ್ಯಯುಗದಲ್ಲಿ ನಾವು ಆತ್ಮ ಅಭಿಮಾನಿಗಳಾಗಿದ್ದೆವು. ಖುಷಿಯಿಂದ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತಿದ್ದೆವು. ಅಂದ ಮೇಲೆ ಮಕ್ಕಳಾದ ನೀವು ಈ ಎಲ್ಲಾ ಜ್ಞಾನದ ಮಾತನ್ನು ಧಾರಣೆ ಮಾಡಿಕೊಂಡು ಜ್ಞಾನವನ್ನು ತಿಳಿಸಲು ಯೋಗ್ಯರಾಗಬೇಕು. ಆಗ ಅನೇಕರ ಕಲ್ಯಾಣ ಆಗುತ್ತದೆ. ಪರಮಾತ್ಮ ತಂದೆಗೆ ಗೊತ್ತಿದೆ. ನಾಟಕದ ಅನುಸಾರ, ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನೀವೆಲ್ಲರೂ ಸೇವಾದಾರಿಗಳಾಗಿದ್ದೀರಾ. ಒಳ್ಳೆಯದು. ಬಲೆ ವೃಕ್ಷದ ಜ್ಞಾನವನ್ನು ನಿಮಗೆ ಅನ್ಯರಿಗೆ ತಿಳಿಸಲು ಸಾಧ್ಯ ಆಗದೇ ಇರಬಹುದು, ಆದರೆ ಇದಂತೂ ಸಹಜ ಮಾತಾಗಿದೆ. ಯಾರೇ ಸಿಕ್ಕರೂ ಅವರಿಗೆ ತಿಳಿಸಬೇಕು. ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು, ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು ತಿಳಿಸುವುದು ಬಹಳ ಸಹಜ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಬ್ರಾಹ್ಮಣ ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ, ಆಗ ವಿಕರ್ಮ ವಿನಾಶ ಆಗುತ್ತದೆ ಎಂದು ಹೇಳಲು ಸಾಧ್ಯ ಇಲ್ಲ. ಜಗತ್ತಿನಲ್ಲಿ ಯಾರಿಗೂ ಕೂಡ ಆತ್ಮದ ಬಗ್ಗೆ ಕೂಡ ಗೊತ್ತಿಲ್ಲ, ಪರಮಾತ್ಮ ತಂದೆಯ ಬಗ್ಗೆ ಕೂಡ ಗೊತ್ತಿಲ್ಲ. ಸುಮ್ಮನೆ ಪರಮಾತ್ಮ ತಂದೆ ಎಂದು ಹೇಳಿದ ತಕ್ಷಣ ಯಾರಿಗೂ ಜ್ಞಾನದ ಬಾಣ ನಾಟುವುದಿಲ್ಲ. ಪರಮಾತ್ಮ ತಂದೆಯ ರೂಪವನ್ನು ಅರ್ಥ ಮಾಡಿಕೊಳ್ಳಬೇಕು. ಎಲ್ಲರೂ ನಾಟಕದಲ್ಲಿ ಪಾತ್ರಧಾರಿಗಳಾಗಿದ್ದಾರೆ. ಪ್ರತಿಯೊಂದು ಆತ್ಮ ಶರೀರದ ಜೊತೆಗೆ ಪಾತ್ರವನ್ನು ಅಭಿನಯ ಮಾಡುತ್ತದೆ. ಆತ್ಮ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತದೆ. ಜಗತ್ತಿನಲ್ಲಿರುವಂತಹ ಪಾತ್ರಧಾರಿಗಳು ಡ್ರೆಸ್ ಅನ್ನು ಚೇಂಜ್ ಮಾಡಿಕೊಂಡು ಭಿನ್ನ ಭಿನ್ನ ಪ್ರಕಾರದ ಪಾತ್ರವನ್ನು ಮಾಡುತ್ತಾರೆ. ಅಂದರೆ ಸ್ಥೂಲ ನಾಟಕದಲ್ಲಿ ಪಾತ್ರವನ್ನು ಮಾಡುವಂತವರು ಭಿನ್ನ ಭಿನ್ನ ಡ್ರೆಸ್ ಅನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತಾರೆ. ನೀವೀಗ ಶರೀರವನ್ನು ಚೇಂಜ್ ಮಾಡುತ್ತೀರಾ. ಕೆಲವರು ಪುರುಷರ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ, ಇನ್ನು ಕೆಲವರು ಸ್ತ್ರೀ ಶರೀರ ಅನ್ನುವ ಡ್ರೆಸ್ ಅನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ಅಲ್ಪ ಕಾಲಕ್ಕೋಸ್ಕರ ಅವರು ಸ್ತ್ರೀ ಶರೀರ ಅಥವಾ ಪುರುಷರ ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತಾರೆ. ಇಲ್ಲಿ ಸ್ತ್ರೀ ಶರೀರ ಅಥವಾ ಪುರುಷ ಶರೀರ ಸಂಪೂರ್ಣ ಆಯಸ್ಸಿನವರೆಗೂ ನಮ್ಮ ಬಳಿ ಇರುತ್ತದೆ. ಆದರೆ ಈ ಸೃಷ್ಟಿ ನಾಟಕದಲ್ಲಿ ಪುರುಷರ ಶರೀರವನ್ನು ಧಾರಣೆ ಮಾಡಿಕೊಂಡರೆ ಸಂಪೂರ್ಣ ಆಯಸ್ಸು ಮುಗಿಯುವವರೆಗೂ ನೀವು ಪುರುಷರಾಗಿಯೇ ಇರುತ್ತೀರಾ. ಅದು ಹದ್ದಿನ ನಾಟಕ ಆಗಿದೆ, ಇದು ಬೇಹದ್ದಿನ ನಾಟಕ ಆಗಿದೆ. ಮೊಟ್ಟ ಮೊದಲನೆಯ ಮುಖ್ಯ ಮಾತು ಅಂದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ. ಯೋಗ ಅನ್ನುವ ಶಬ್ದವನ್ನು ಹೇಳಬೇಡಿ, ಏಕೆಂದರೆ ಯೋಗದಲ್ಲಿ ಅನೇಕ ಪ್ರಕಾರದ ಯೋಗವನ್ನು ಕಲಿಯುತ್ತಾರೆ, ಅದೆಲ್ಲ ಭಕ್ತಿ ಮಾರ್ಗದ ಯೋಗ ಆಗಿದೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಮತ್ತು ಮನೆಯನ್ನು ನೀವು ನೆನಪು ಮಾಡಿ, ಆಗ ನೀವು ವಾಪಸ್ ಮನೆಗೆ ಹೋಗುತ್ತೀರಾ. ಶಿವತಂದೆ ಈ ಬ್ರಹ್ಮಾ ತಂದೆಯ ತನುವಿನಲ್ಲಿ ಕುಳಿತು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ನೀವು ಪಾವನ ಆತ್ಮರಾಗುತ್ತೀರಾ. ನಂತರ ಪವಿತ್ರ ಆತ್ಮರಾದ ನೀವು ಮೇಲೆ ಹಾರುತ್ತೀರಾ. ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಜಾಸ್ತಿ ಸೇವೆ ನಡೆಯುತ್ತದೆ. ನಂತರ ನೀವು ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಎಷ್ಟು ಜಾಸ್ತಿ ಸಮಯ ತಂದೆಯನ್ನು ನೆನಪು ಮಾಡಿರುತ್ತೀರೋ ಅಷ್ಟು ಸೇವೆ ನಡೆಯುತ್ತದೆ, ಅಷ್ಟು ಶ್ರೇಷ್ಠ ಪದವಿ ನಿಮಗೆ ಸಿಗುತ್ತದೆ. ನೆನಪಿನಲ್ಲೇ ಮಾಯೆ ಬಹಳಷ್ಟು ವಿಘ್ನವನ್ನು ಹಾಕುತ್ತದೆ. ನೀವು ಪಾವನರಾಗದೇ ಇದ್ದರೆ ಪುನಃ ಧರ್ಮರಾಜ್ಪುರಿಯಲ್ಲಿ ನೀವು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಆಗ ಧರ್ಮರಾಜ್ಪುರಿಯಲ್ಲಿ ನಿಮ್ಮ ಗೌರವ ಹಾಳಾಗುತ್ತದೆ, ಅಂದರೆ ಮರ್ಯಾದೆ ಹೋಗುತ್ತದೆ. ಪುನಃ ನಿಮ್ಮ ಪದವಿ ಕೂಡ ಭ್ರಷ್ಟ ಆಗುತ್ತದೆ. ಅಂತ್ಯದಲ್ಲಿ ಎಲ್ಲಾ ಮಾತಿನ ಸಾಕ್ಷಾತ್ಕಾರ ಆಗುತ್ತದೆ, ಆದರೆ ಅಂತ್ಯದಲ್ಲಿ ನೀವು ಏನನ್ನೂ ಮಾಡಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ. ಪರಮಾತ್ಮ ತಂದೆ ನಿಮಗೆ ಇಷ್ಟೊಂದು ಜ್ಞಾನವನ್ನು ತಿಳಿಸಿದ್ದಾರೆ, ಆದರೂ ಕೂಡ ಮಕ್ಕಳು ತಂದೆಯನ್ನು ನೆನಪು ಮಾಡುವುದಿಲ್ಲ. ನೀವು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗದೇ ಇದ್ದರೆ ನಿಮ್ಮ ಖಾತೆಯಲ್ಲಿ ಪಾಪ ಹಾಗೆ ಉಳಿದುಕೊಳ್ಳುತ್ತದೆ. ಪಾಪ ಹಾಗೆ ಉಳಿದುಕೊಂಡರೆ ನಂತರ ನೀವು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಇದು ಶಿಕ್ಷಣವನ್ನು ಕಲಿಯುವಂತಹ ಸಮಯ ಆಗಿದೆ. ಯಾವಾಗ ಶಿಕ್ಷೆಯನ್ನು ಅನುಭವ ಮಾಡುತ್ತೀರೋ ಆ ಸಮಯದಲ್ಲಿ ಶಿಕ್ಷಣವನ್ನು ಕಲಿಯಲು ಸಮಯ ಇರುವುದಿಲ್ಲ. ಆಗ ಅಂತ್ಯದಲ್ಲಿ ಬಹಳಷ್ಟು ಪಶ್ಚಾತ್ತಾಪವನ್ನು ಮಾಡುತ್ತೀರಾ. ನಾನು ಈ ರೀತಿ ಪಾಪವನ್ನು ಮಾಡಿದೆ, ನಾನು ಸುಮ್ಮನೆ ನನ್ನ ಸಮಯವನ್ನು ವ್ಯರ್ಥವಾಗಿ ಕಳೆದುಕೊಂಡೆ ಎಂದು. ಆದರೆ ಅಂತ್ಯದಲ್ಲಿ ಶಿಕ್ಷೆಯನ್ನು ಅನುಭವ ಮಾಡಲೇಬೇಕಾಗುತ್ತದೆ. ಆ ಸಮಯದಲ್ಲಿ ನೀವು ಏನನ್ನೂ ಮಾಡಲು ಸಾಧ್ಯ ಇಲ್ಲ. ಆ ಅಂತಿಮ ಸಮಯದಲ್ಲಿ ನೀವು ಫೇಲಾದಂತೆ ಆಯಿತು ತಾನೆ, ಪುನಃ ಶಿಕ್ಷಣವನ್ನು ಕಲಿಯುವಂತಹ ಮಾತಿರುವುದಿಲ್ಲ. ಈ ಶಿಕ್ಷಣದಲ್ಲಿ ನೀವು ಫೇಲಾದರೆ ಸದಾಕಾಲಕ್ಕೋಸ್ಕರ ಫೇಲಾದಂತೆ, ಆ ಲೌಕಿಕ ಶಿಕ್ಷಣದಲ್ಲಿ ಫೇಲಾದರೆ ಅವರು ಪುನಃ ಶಿಕ್ಷಣವನ್ನು ಕಲಿಯುತ್ತಾರೆ. ಆದರೆ ಇಲ್ಲಿ ನೀವು ಫೇಲಾದರೆ ಈ ಶಿಕ್ಷಣವೇ ಸಮಾಪ್ತಿಯಾಗುತ್ತದೆ. ಅಂತಿಮ ಸಮಯದಲ್ಲಿ ಪಶ್ಚಾತ್ತಾಪವನ್ನು ಪಡಬಾರದು. ಅದಕ್ಕೋಸ್ಕರ ಪರಮಾತ್ಮ ತಂದೆ ಮಕ್ಕಳಿಗೆ ಸಲಹೆಯನ್ನು ನೀಡುತ್ತಾರೆ, ಮಕ್ಕಳೇ ಚೆನ್ನಾಗಿ ಶಿಕ್ಷಣವನ್ನು ಕಲಿಯಿರಿ. ಅಲ್ಲ ಸಲ್ಲದ ವ್ಯರ್ಥ ಮಾತಿನಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ. ನೀವು ಸಮಯವನ್ನು ವ್ಯರ್ಥವಾಗಿ ಕಳೆದರೆ ನೀವು ಬಹಳಷ್ಟು ಪಶ್ಚಾತ್ತಾಪವನ್ನು ಪಡಬೇಕಾಗುತ್ತದೆ. ಮಾಯಿ ಮಕ್ಕಳ ಮೂಲಕ ಬಹಳಷ್ಟು ತಪ್ಪು ಕಾರ್ಯವನ್ನು ಮಾಡಿಸುತ್ತದೆ ಎಂದು. ನೀವು ಕಳ್ಳತನವನ್ನು ಮಾಡಬಾರದು. ಯಾರು ಎಂದೂ ಕಳ್ಳತನವನ್ನು ಮಾಡಿಲ್ಲವೋ ಮಾಯಿ ಅಂಥವರ ಮೂಲಕ ಕೂಡ ಕಳ್ಳತನವನ್ನು ಮಾಡಿಸುತ್ತದೆ. ನಂತರ ಅವರಿಗೆ ನೆನಪಿಗೆ ಬರುತ್ತದೆ, ಮಾಯಿ ನನ್ನ ಮೂಲಕ ಈ ರೀತಿ ಮೋಸವನ್ನು ಮಾಡಿತ್ತೆ ಎಂದು. ಮೊದಲು ಕಳ್ಳತನವನ್ನು ಮಾಡುವಂತಹ ವಿಚಾರ ಮನಸ್ಸಿನಲ್ಲಿ ಉತ್ಪನ್ನ ಆಗುತ್ತದೆ, ನಾನು ಇಂತಹ ವಸ್ತುವನ್ನು ಯಾರಿಗೂ ಗೊತ್ತಾಗದಂತೆ ಕಳ್ಳತನವನ್ನು ಮಾಡಬೇಕು ಅನ್ನುವ ವಿಚಾರ ಮನಸ್ಸಿನಲ್ಲಿ ಬರುತ್ತದೆ. ಯಾವುದು ಸರಿ ಯಾವುದು ತಪ್ಪು ಎಂದು ಅರ್ಥ ಮಾಡಿಕೊಳ್ಳುವ ಬುದ್ಧಿಯಂತೂ ಇದೆ ತಾನೆ? ಈಗ ಬುದ್ಧಿಯಂತೂ ಸಿಕ್ಕಿದೆ ತಾನೆ? ಈ ವಸ್ತುವನ್ನು ನಾನು ಕಳ್ಳತನ ಮಾಡಿದರೆ ಇದು ತಪ್ಪಾಯಿತು ತಾನೆ? ಈ ವಸ್ತುವನ್ನು ಯಾರಿಗೂ ಗೊತ್ತಾಗದಂತೆ ಎತ್ತಿಕೊಳ್ಳುವುದು ತಪ್ಪು ಕಾರ್ಯ ಆಯಿತು ತಾನೆ? ನೀವು ಯಾರಿಗೂ ಗೊತ್ತಾಗದಂತೆ ವಸ್ತುವನ್ನು ಕಳ್ಳತನ ಮಾಡದೇ ಇದ್ದರೆ ನೀವು ಸರಿಯಾದ ಮಾರ್ಗದಲ್ಲಿ ನಡೆದಂತೆ. ಅಂದ ಮೇಲೆ ನೀವೀಗ ಏನನ್ನು ಮಾಡಬೇಕು? ಪವಿತ್ರರಾಗಿ ಇರುವುದು ಒಳ್ಳೆಯದಾಗಿದೆ ಎಂದು. ಅನ್ಯರ ಸಂಘದಲ್ಲಿ ಬಂದು ಪವಿತ್ರತೆಯನ್ನು ಲೂಸ್ ಮಾಡಿಕೊಳ್ಳಬಾರದು. ಅನ್ಯ ವ್ಯಕ್ತಿಗಳ ಕೆಟ್ಟ ಸಂಘದಲ್ಲಿ ಬಂದು ನಿಮ್ಮ ಪವಿತ್ರತೆಯ ಗುಣವನ್ನು ಸಡಿಲ ಮಾಡಿಕೊಳ್ಳಬಾರದು. ನಾವೆಲ್ಲರೂ ಪರಸ್ಪರ ಸೋದರ ಸೋದರಿಯರಾಗಿದ್ದೇವೆ. ಅಂದ ಮೇಲೆ ನಾವೇಕೆ ಹೆಸರು ರೂಪದಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತೇವೆ? ಎಂದೂ ದೇಹಾಭಿಮಾನಕ್ಕೆ ವಶ ಆಗಬಾರದು. ಆದರೆ ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ. ಮಾಯೆ ಮಕ್ಕಳ ಮೂಲಕ ತಪ್ಪು ಕಾರ್ಯವನ್ನು ಮಾಡಿಸುತ್ತದೆ. ಮಕ್ಕಳ ಮೂಲಕ ತಪ್ಪು ಕಾರ್ಯವನ್ನು ಮಾಡಿಸಲು ಮಾಯೆ ಪ್ರಯತ್ನವನ್ನು ಪಡುತ್ತದೆ. ಮಾಯೆ ತಪ್ಪು ಕಾರ್ಯವನ್ನು ಮಾಡಿಸುವಾಗ ತಪ್ಪು ಕಾರ್ಯವನ್ನು ಮಾಡಬೇಕು ಅನ್ನುವ ಸಂಕಲ್ಪ ಮಕ್ಕಳ ಮನಸ್ಸಿನಲ್ಲಿ ಉತ್ಪನ್ನ ಆಗುವಂತೆ ಮಾಯೆ ಮಾಡುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ತಪ್ಪು ಕಾರ್ಯವನ್ನು ಮಾಡಬಾರದು. ಯುದ್ಧ ನಡೆಯುತ್ತದೆ. ಯುದ್ಧ ನಡೆಯುವಾಗ ಅನೇಕರು ಪುನಃ ಕೆಳಗಡೆ ಬಿದ್ದು ಬಿಡುತ್ತಾರೆ. ಕೆಳಗಡೆ ಬಿದ್ದ ನಂತರ ಪುನಃ ಸರಿಯಾದ ಕಾರ್ಯವನ್ನು ಮಾಡುವಂತಹ ವಿಚಾರ ಬುದ್ಧಿಯಲ್ಲಿ ಬರುವುದಿಲ್ಲ. ನೀವೀಗ ಸರಿಯಾದ ಕಾರ್ಯವನ್ನೇ ಮಾಡಬೇಕು. ಅಂದರಿಗೆ ಊರುಗೋಲಾಗಬೇಕು. ಅಂದರಿಗೆ ಊರುಗೋಲಾಗುವುದು ಬಹಳ ಒಳ್ಳೆಯ ಕಾರ್ಯ ಆಗಿದೆ. ಶರೀರ ನಿರ್ವಹಣೆಗೋಸ್ಕರ ಸಮಯ ಅಂತೂ ಇದೆ. ಶರೀರಕ್ಕೋಸ್ಕರ ಸಂಪಾದನೆಯನ್ನು ಮಾಡಿಕೊಳ್ಳಲು ನಿಮ್ಮ ಬಳಿ ಸಮಯ ಇದೆ. ರಾತ್ರಿ ನಿದ್ದೆಯನ್ನೂ ಕೂಡ ಮಾಡಬೇಕು. ಆತ್ಮಕ್ಕೆ ಸುಸ್ತಾಗುತ್ತದೆ. ಸುಸ್ತಾದಾಗ ಆತ್ಮ ಹೋಗಿ ಮಲಗಿಬಿಡುತ್ತದೆ. ಆತ್ಮ ಮಲಗಿದಾಗ ಶರೀರ ಕೂಡ ಮಲಗುತ್ತದೆ. ಅಂದ ಮೇಲೆ ಶರೀರ ನಿರ್ವಹಣೆಗೋಸ್ಕರ ನಿಮ್ಮ ಬಳಿ ಸಮಯ ಇದೆ. ವಿಶ್ರಾಂತಿಯನ್ನು ತೆಗೆದುಕೊಳ್ಳಲು, ಅಂದರೆ ನಿದ್ದೆಯನ್ನು ಮಾಡಲು ನಿಮ್ಮ ಬಳಿ ಸಮಯ ಇದೆ. ಇನ್ನು ಉಳಿದ ಸಮಯದಲ್ಲಿ ತಂದೆಯಾದ ನನ್ನ ಸೇವೆಯಲ್ಲಿ ತೊಡಗಿ ನೆನಪಿನ ಚಾರ್ಟ್ ಅನ್ನು ಬರೆಯಿರಿ. ಮಕ್ಕಳಾದ ನೀವೀಗ ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತೀರಾ, ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ನಾನು ಫೇಲಾಗಿ ಬಿಟ್ಟೆ ಎಂದು. ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡುವುದಿಲ್ಲ. ತಂದೆಯನ್ನು ನೆನಪು ಮಾಡದೇ ಇದ್ದರೆ, ನೀವು ಸೇವೆಯನ್ನು ಮಾಡದೇ ಇದ್ದರೆ ನಿಮ್ಮ ಮೂಲಕ ಕೆಟ್ಟ ಕಾರ್ಯ ನಡೆಯುತ್ತದೆ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಅಲ್ಲ ಸಲ್ಲದ ವ್ಯರ್ಥ ಮಾತನ್ನು ಮಾತನಾಡುತ್ತಾ ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು. ಮಾಯೆ ನಮ್ಮ ಮೂಲಕ ಯಾವುದೇ ಉಲ್ಟಾ ಕಾರ್ಯವನ್ನು ಮಾಡಿಸಬಾರದು ಅನ್ನುವ ಮಾತಿನ ಬಗ್ಗೆ ಗಮನ ಇರಬೇಕು. ಸಂಘ ದೋಷದಲ್ಲಿ ಬಂದು ಎಂದೂ ಕೂಡ ಪವಿತ್ರತೆಯನ್ನು ಲೂಸ್ ಮಾಡಿಕೊಳ್ಳಬಾರದು. ಸಂಘ ದೋಷದಲ್ಲಿ ಬಂದು ಅಪವಿತ್ರರಾಗಬಾರದು. ದೇಹಾಭಿಮಾನಕ್ಕೆ ವಶಾಗಿ ಎಂದೂ ಯಾರ ಹೆಸರು ರೂಪದಲ್ಲೂ ಕೂಡ ಸಿಕ್ಕಿಹಾಕಿಕೊಳ್ಳಬಾರದು. ಸೆಕೆಂಡ್ ಪಾಯಿಂಟ್, ಮನೆಯ ನೆನಪಿನ ಜೊತೆ ಜೊತೆಗೆ ಪರಮಾತ್ಮ ತಂದೆಯನ್ನೂ ಕೂಡ ನೆನಪು ಮಾಡಬೇಕು. ನೆನಪಿನ ಚಾರ್ಟ್ನ ಡೈರಿಯನ್ನು ಇಡಬೇಕು. ಡೈರಿಯಲ್ಲಿ ನೋಟ್ ಮಾಡಿಕೊಳ್ಳಬೇಕು, ಇಡೀ ದಿನದಲ್ಲಿ ನಾನು ಎಂತೆಂತಹ ಕಾರ್ಯವನ್ನು ಮಾಡಿದೆ, ಇಡೀ ದಿನದಲ್ಲಿ ಎಷ್ಟು ಸಮಯ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿದ್ದೆ ಎಂದು. ಇಂದಿನ ವರದಾನ ಆಗಿದೆ ನಮ್ರತೆ ಅನ್ನುವ ಕವಚದ ಮೂಲಕ ವ್ಯರ್ಥ ಅನ್ನುವ ರಾವಣನನ್ನು ಸುಡುವಂತಹ ಸತ್ಯ ಸ್ನೇಹಿಗಳು ಮತ್ತು ಸಹಯೋಗಿಗಳಾಗಿ ನಿಮ್ಮ ಸಂಘಟನೆಯಲ್ಲಿ ಯಾರು ಎಷ್ಟೇ ಅವಗುಣ ಅಥವಾ ತಪ್ಪನ್ನು ಹುಡುಕಲು ಪ್ರಯತ್ನ ಪಟ್ಟರೂ ಕೂಡ ನಿಮ್ಮ ಸಂಘಟನೆಯ ಮಧ್ಯದಲ್ಲಿ ಸ್ವಭಾವ ಸಂಸ್ಕಾರದ ಘರ್ಷಣೆ ಕಾಣಿಸಬಾರದು. ಒಂದು ವೇಳೆ ಯಾರಾದರೂ ನಿಂದನೆಯನ್ನು ಮಾಡಿದರೆ, ಬೈದರೆ ನೀವು ಸಂತರಾಗಿಬಿಡಿ, ಅಂದರೆ ಮಹಾತ್ಮರಾಗಿಬಿಡಿ. ಒಂದು ವೇಳೆ ಯಾರಾದರೂ ತಪ್ಪು ಕಾರ್ಯವನ್ನು ಮಾಡಿದರೆ ನೀವು ಸರಿಯಾದ ಕಾರ್ಯವನ್ನು ಮಾಡುವಂತವರಾಗಿ. ಯಾರಾದರೂ ನಿಮ್ಮ ಜೊತೆಗೆ ಘರ್ಷಣೆಯನ್ನು ಮಾಡಿಕೊಂಡರೆ, ಘರ್ಷಣೆಯನ್ನು ಮಾಡಿಕೊಂಡಂತಹ ಆತ್ಮರ ಮೇಲೆ ನೀವು ಸ್ನೇಹದ ನೀರನ್ನು ಹಾಕಿ, ಅಂದರೆ ಯಾರಾದರೂ ನಿಮ್ಮ ಜೊತೆಗೆ ಶಬ್ದದ ಮೂಲಕ ಘರ್ಷಣೆಯನ್ನು ಮಾಡಿಕೊಂಡರೆ, ಯಾರು ನಿಮಗೆ ಶಬ್ದದ ಮೂಲಕ ಬೈಯುತ್ತಾರೋ ಅವರ ಮೇಲೆ ಸ್ನೇಹದ ನೀರನ್ನು ಹಾಕಿ, ಏಕೆ ಏನು ಹೇಗೆ ಅನ್ನುವ ಸಂಕಲ್ಪವನ್ನು ಮಾಡುತ್ತಾ ಆ ಬೆಂಕಿಗೆ ಎಣ್ಣೆಯನ್ನು ಹಾಕಬೇಡಿ. ನಮ್ರತೆ ಅನ್ನುವ ಕವಚವನ್ನು ಧಾರಣೆ ಮಾಡಿಕೊಳ್ಳಿ. ಎಲ್ಲಿ ನಮ್ರತೆ ಇರುತ್ತದೆಯೋ ಅಲ್ಲಿ ಸ್ನೇಹ ಮತ್ತು ಸಹಯೋಗ ಅವಶ್ಯವಾಗಿ ಇರುತ್ತದೆ. ಇಂದಿನ ಶ್ಲೋಗನ್ ಆಗಿದೆ ನನ್ನತನ ಅನ್ನುವ ಅನೇಕ ಹದ್ದಿನ ಭಾವನೆಯನ್ನು ಒಬ್ಬ ನನ್ನ ಬಾಬಾ ಅನ್ನುವ ಮಾತಿನಲ್ಲಿ ಸಮಾವೇಶ ಮಾಡಿಬಿಡಿ. ಒಬ್ಬ ಮೇರಾ ಬಾಬಾ ಅನ್ನುವ ಶಬ್ದದಲ್ಲಿ ನನ್ನತನದ ಅನೇಕ ಹದ್ದಿನ ಭಾವನೆಯನ್ನು ಸಮಾವೇಶ ಮಾಡಿಬಿಡಿ. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಆತ್ಮಿಕ ರಾಯಲ್ಟಿ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ. ಆತ್ಮಿಕ ರಾಯಲ್ಟಿಗೆ ಫೌಂಡೇಶನ್ ಸಂಪೂರ್ಣ ಪವಿತ್ರತೆಯಾಗಿದೆ. ಅಂದ ಮೇಲೆ ಸ್ವಯಂನ್ನು ಕೇಳಿಕೊಳ್ಳಿ. ಆತ್ಮಿಕ ರಾಯಲ್ಟಿಯ ಹೊಳಪು ನನ್ನ ರೂಪ ಮತ್ತು ನನ್ನ ಚರಿತ್ರೆಯ ಮೂಲಕ ಪ್ರತಿಯೊಬ್ಬರಿಗೂ ಅನುಭವ ಆಗುತ್ತಿದೆ ತಾನೆ. ಆತ್ಮಿಕ ರಾಯಲ್ಟಿಯ ನಶೆ ನನ್ನ ರೂಪ ಅಥವಾ ಚರಿತ್ರೆಯ ಮೂಲಕ ಪ್ರತಿಯೊಬ್ಬರಿಗೂ ಅನುಭವ ಆಗುತ್ತಿದೆ ತಾನೆ. ಜ್ಞಾನ ಅನ್ನುವ ದರ್ಪಣದಲ್ಲಿ ಸ್ವಯಂನ್ನು ನೋಡಿಕೊಳ್ಳಿ. ನನ್ನ ಚೆಹರೆಯಲ್ಲಿ ನನ್ನ ಚಲನೆಯಲ್ಲಿ ಆತ್ಮಿಕ ರಾಯಲ್ಟಿ ಕಾಣಿಸುತ್ತಿದೆ ತಾನೆ, ಅಥವಾ ನನ್ನ ಮೂಲಕ ಸಾಧಾರಣ ಚಲನೆ ಮತ್ತು ಚೆಹರೆ ಕಾಣಿಸುತ್ತಿದೆಯೋ ಎಂದು ಸ್ವಯಂನ್ನು ನೋಡಿಕೊಳ್ಳಿ. ಒಳ್ಳೆಯದು. ಓಂ ಶಾಂತಿ.